ಇದೆಯಾ ನಂಬದಿದೆಯಾ ಎಲ್ಲಿದೆ? ಹಾ ಇದೆ. ಪಾಠ ಓದಿದ್ರೆ ಅವತ್ತಿಂದ ಅವತ್ತು ಓದ್ಕೊಂಡ್ಬಿಟ್ರೆ, ಕನ್ನಡದಲ್ಲಿ ಬರ್ತದೆ ಅದರಿಂದ ಓದ್ಕೊಂಡ್ಬಿಟ್ರೆ ಜ್ಞಾಪಕ ಇರುತ್ತೆ. ಇದು ಯಮಕಾಲಂಕ ಯಮಕ ಭಾರತ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಯಮಕ ಅಂತ ಅಲಂಕಾರ ಒಂದು ದೇಶಾಲಂಕಾರ, ಹಾಗೆ ಯಮಕಾಲಂಕಾರ ಅಂತ ಒಂದು ಅಲಂಕಾರ ಇದೆ. ಯಮಕಾಲಂಕಾರದ ವೈಶಿಷ್ಟ್ಯ ಅಂದರೆ ಅದೇ ಶಬ್ದ ಕಂಡ ಕಾಣುತ್ತೆ, ಅದೇ ಶಬ್ದ ರಿಪೀಟ್ ಆದಾಗ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಅರ್ಥ ಬೇರೆ ಬೇರೆ ಕೊಡುತ್ತೆ. ಅದಕ್ಕೇನಂತಾರೆ ಯಮಕ, ಬೇರೆ ಬೇರೆ ಅರ್ಥ ಕೊಡೋದು ಯಾವ ರೀತಿ ಅಂದರೆ ಬಿಡಿಸಿದಾಗ ಎಲ್ಲರೂ ಕೊಡೋದಿಲ್ಲ, ಬೇರೆ ಯಾರು ಬಿಡಿಸ್ಬೇಕಂತ ದೇಶದಲ್ಲಿ ಅದೇ ಪದ ಅರ್ಥ ಕೊಡುತ್ತೆ. ಶ್ಲೇಷದಲ್ಲಿ ಅದೇ ಶಬ್ದ ಎರಡರ್ಥ ಕೊಡುತ್ತೆ, ಮೂರರ್ಥ ಕೊಡುತ್ತೆ, ಅದು ಶ್ಲೇಷ. ಇದು ಅದೇ ರೀತಿ ಕಾಣುತ್ತೆ ಶಬ್ದ, ಅದೇ ಶಬ್ದ ಅಲ್ಲದು, ಅದೇ ರೀತಿ ಕಾಣುತ್ತೆ, ಬಿಡಿಸಿದ ಬೇರೆ ಪದ ಆಗಿಬಿಡುತ್ತೆ, ಬೇರೆ ಪದಾಗ ಅರ್ಥ ಕೊಡುತ್ತೆ. ಅದಕ್ಕೇನಂತಾರೆ ಯವಕ ಅಂತ ಕರೀತಾರೆ. ಆಚಾರ್ಯರು ಸಭೆಯಲ್ಲಿ ಕೂತಿರ್ತಾರೆ, ಎಲ್ಲರೂ ಸೋಚ್ಬಿಟ್ಟು ಎಲ್ಲರೂ ಸೋಚ್ಬಿಡ್ತಾರೆ. ಆಚಾರ್ಯ ಕೊನೆಗೆ ಒಂದು ಗುಂಪು ಹೇಳುತ್ತೆ, ಆಚಾರ್ಯರೇ ಭಾರಿ ವಿದ್ವಾಂಸ ಅಂತ ಗೊತ್ತಾಯಿತು, ಸಕಲ ಶಾಸ್ತ್ರ ಪಾರಂಗ ಒಪ್ಕೊಂಡ್ಬಿಡ್ತೇವೆ, ಆದರೆ ಕಾವ್ಯಶಾಸ್ತ್ರದಲ್ಲಿ ಪಾರಂಗತ ಅಂತ ತೀರ್ಮಾನ ಆಗಬೇಕಲ್ಲ ನಮಗೆ, ಅದಕ್ಕೋಸ್ಕರ ಒಂದು ಚಿತ್ರಕಾವ್ಯ ಬರೀಬೇಕು. ಚಿತ್ರಕಾವ್ಯ ಇನ್ಸ್ಟೆಂಟಾಗಿ ಚಿತ್ರಕಾವ್ಯ ಬರಕೊಟ್ರೆ ಮಹಾಕವಿಗಳು ಅಂತ ಒಪ್ಕೋತೇವೆ ಅಂತ ಹೇಳ್ತಾರೆ. ಭಗವನ್ ಚಿತ್ರ ಕವಿತಾಂ ಲೌಕಿಕೀಂ ದರ್ಶಯನ್ ಕಿಲ ಅಕೃತ ವಿಶ್ವ ಹೇಳ್ತಾರೆ. ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃತ ವಿಶ್ವ ವಿಸ್ಮಯಂ. ತಕ್ಷಣ ಆಚಾರ್ಯ ಏನು ಮಾಡಿದ್ರಂತೆ, ಟೇಕ್ ಡೌನ್ ಅಂತಾರೆ, ಬರ್ಕೊಡಿ ಅಂತ ಶುರು ಮಾಡಿಬಿಡ್ತಾರೆ. ಅದೇ ಯಮಕ ಭಾರತ 81 ಶ್ಲೋಕ ಸರಸರಸರ ಹೇಳ್ಬಿಡ್ತಾರೆ. ಅದು ಮೋಸ್ಟ್ ಡಿಫಿಕಲ್ಟ್ ಶ್ಲೋಕಗಳು, ಮತ್ತೆ ಪ್ರಿಪೇರ್ ಮಾಡಿದ್ದಲ್ಲ, ತಕ್ಷಣ ಹೇಳ್ಬಿಡ್ತಾರೆ. ಅದಕ್ಕೆ ಯಮಕ ಭಾರತ ಅಂತ ಹೇಳ್ತಾರೆ. ಹೌದು, ಮಹಾಭಾರ ಅಣುಭಾವ ತಾತ್ಪರ್ಯನೇ ಇದೆ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಹೇಗೆ ಅಣುಭಾಷ್ಯದ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಇದು ಅಣು ತಾತ್ಪರ್ಯ ನಿರ್ಣಯ ಇದೆ. 81 ಶ್ಲೋಕ, ಅಲ್ಲಿ ಸ್ವಾರಸ್ಯ ನೋಡಿ, ಈ 18 ಅಧ್ಯಾಯ ಇರೋದು ಮಹಾಭಾರತ, 81 ಊಟ ಪಾಠ ಮಾಡ್ತಾರೆ, 81 ಶ್ಲೋಕದಲ್ಲಿ ಅರ್ಥ ಹೇಳ್ತಾರೆ. ಅದರಲ್ಲೂ ಒಂದು ಚಾತುರ್ಯ, ಏನೇ ಮಾಡಿದ್ರು ಒಂದು ಹೊಸ ವಿಷಯ ಇಟ್ಟಿರ್ತಾರೆ ಆಚಾರ್ಯರು, ಹಾಗೆ ಬರೀತಾರೆ. ಮೊದಲನೇ ಶ್ಲೋಕ, ಧ್ಯಾಯೇತ್ತಂ ಪರಮಾನಂದಂ, ಎರಡು ಪಾಠ ಇದೆ. ಧ್ಯಾಯೇತ್ತಂ ಪರಮಾನಂ ಒಂದು ಪಾಠ, ಧ್ಯಾಯೇತ್ ಪರಮಾನಂದಂ ಇನ್ನೊಂದು ಪಾಠ. ಎನ್ ಮಾತಾಪತಿ ಮಯದ ಪರಮಾನಂದಂ ಉಚ್ಚಿತ ಪರಮಾನಂದಂ ಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಅಬ್ಸರ್ವ್ ಮಾಡಿ, ಧ್ಯಾಯೇತ್ ಪರಮಾನಂದಂ ಎನ್ಮಾತಾ ಪತಿಭಯತ್ ಅಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ನಾಲ್ಕು ಕಡೆ ಪರಮಾನಂದಂ ಬಂತ, ಪರಮಾನಂದಂ 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 ಪರಮಾನಂದಂ. ಸರಿಯಾಗಿ ಬಿಡಿಸ್ಬಿಟ್ಟು ಎಲ್ಲ ಬೇರೆ ಬೇರೆ ಆಗಿಬಿಡುತ್ತೆ, ಮತ್ತೆ ಬಿಡಿಸ್ಬಿಟ್ಟಾಗ ಏನಾಗುತ್ತದೆ, ಬೇರೆ ಬೇರೆ ಅರ್ಥ ಕೊಡುತ್ತೆ. ಅದಕ್ಕೆ ಯಮಕ ಅಂತ ಹೇಳಿ. ಮೊದಲೇದೇನೀಗ, ಪರಮಾನಂದಂ ತಂ ಧ್ಯಾಯೇತ್, ಪರಮ ಆನಂದಪೂರ್ಣನಾದ ಪರಮಾತ್ಮನನ್ನು ಧ್ಯಾನ ಮಾಡೋಣ. ಒಂದೇ ಒಂದೇ ಸದಾನಂದಂ ಇದ್ದ ಹಾಗೆ, ಧ್ಯಾಯೇತ್ತಂ ಪರಮಾನಂದಂ. ಪರಮಾನಂದ ಇರೋದು ಯಾರಿಗೆ? ದೇವರು ಒಬ್ಬರಿಗೆ, ಇನ್ಯಾರಿಗೂ ಇಲ್ಲ. ಅಂತ ಪರಮಾತ್ಮನ ಯಾವಾಗಲೂ ಏನು ಮಾಡೋಣ, ನಾವು ಧ್ಯಾನ ಮಾಡೋಣ. ಎನ್ ಮಾತಾ ಪತಿಂ ಅಪಯದ ಅಪರಮಾನಂದಂ, ಎತ್ ಮಾತಾ, ಯಾಕೆ ಅಂದರೆ ಮಾತಾ ಜಗ್ ಮಾತಾ ಅಂದರೆ ತಾಯಿ, ಯಾಕೆ ಅಂದರೆ ತಾಯಿಯಾದ ಮಹಾಲಕ್ಷ್ಮಿಯು ಆನಂದಂ ತನ್ನ ಆನಂದಕ್ಕೋಸ್ಕರವಾಗಿ ಎಂ ಅಯತ್, ಯಾರನ್ನು ಸದಾ ಅವಲಂಬಿಸಿದ್ದಾಳಲ್ಲ ಮಹಾಲಕ್ಷ್ಮಿಗೆ ಆನಂದ ಇದೆ, ಅದು ಇಂಡಿಪೆಂಡೆಂಟ್ ಆನಂದ ಅಲ್ಲ, ದೇವ್ರು ಕೊಡಬೇಕಂತ. ಆದ್ದರಿಂದ ಮಹಾ ಇಡೀ ಜಗತ್ತಿನ ತಾಯಿಯಾದ ಮಹಾಲಕ್ಷ್ಮಿಯು ಎನ್ ಮಾತಾ ಪತಿಂ ಪರಮಾನಂದಂ ಪ್ರತಿ ಅಯತ್, ಪರಮಾನಂದ ಬೇಕು ಅಂತ ಹೇಳಿ ಏನು ಮಾಡಿದ್ದಾಳೆ, ಸದಾ ಆಶ್ರಯಿಸಿದ್ದಾಳೆ. ಅಂತ ಮಹಾ ಅಂತ ನಾರಾಯಣನ ನಾವು ಏನು ಮಾಡೋಣ, ಧ್ಯಾನ ಮಾಡೋಣ. ಹೇಳ್ತಾರೆ ಮತ್ತೆ ಅಪರಂ ಆನಂದಂ ಪತಿಂ ಅಪರಂ ಆನಂದಂ. ಅಪರಂ ಆನಂದಂ ಅಂದ್ರೇನು? ಅಪರಂ ಅಂದರೆ ತನಗಿಂತ ಭಿನ್ನನಾದಂತಹ ಆನಂದಪೂರ್ಣನಾದ ಪರಮಾತ್ಮನನ್ನು ಯಾವ ಮಹಾಲಕ್ಷ್ಮಿ ಹೊಂದಿದ್ದಾಳಲ್ಲ ಅಂತಹ ಪರಮಾತ್ಮನನ್ನು ನಾವು ಧ್ಯಾನ ಮಾಡೋಣ. ಇದು ವಿಶೇಷ ಅರ್ಥ ನೋಡೋಣ, ಬರೀ ರಫ್ ಮೀನಿಂಗ್ ಇದು. ಉಜ್ಜಿತ ಪರಮಾನಂ, ಇನ್ನೆಂಥವನು ಪರಮಾತ್ಮ ಅಂದರೆ ಉಜ್ಜಿತ ಪರಮಾನಂ. ಪರಮಾನ ಅಂದ್ರೇನು? ಮೆಷರ್, ಯಾವ ಮೆಷರು ಪರಮಾತ್ಮನಿಗೆ ಇಲ್ಲೇ ಇಲ್ಲ. ಅಲ್ಲಿ ಪರಮಾನಂದ ಮತ್ತು ಬಿಡಿಸುವ ಉಜ್ಜಿತ ಪರಮಾನಂ ದಂಪತ್ಯ ಹಾಗೆ ಬಿಡಿಸ್ಕೋಬೇಕಾದ್ರೆ ಬಿಡಿಸಿ ಸುಮ್ಮನೆ ಹೀಗೆ ಓದ್ಕೊಂಬಿಟ್ರೆ ಅಪಾರ್ಥ ಆಗಿಬಿಡು. ಉಜ್ಜಿತ ಪರಮಾನಂದಂ ಅರ್ಥ ಏನಾಗುತ್ತೆ? ಅದಕ್ಕೆ ದೇವ್ರ ಪರಮಾನಂದ ಇಲ್ಲೇ ಇಲ್ಲ ಅಂತ ಆಗಿಬಿಡು. ನೋಡೋದಕ್ಕೆ ವಿರೋಧಾಭಾಸ, ವಿರೋಧ ಕಾಣುತ್ತೆ, ಬಿಡಿಸಿದಾಗ ವಿರೋಧ ಕಾಣೋದಿಲ್ಲ. ಅದು ಯವಕದ ಜೊತೆ ಏನು ಕಬ್ಬ ಏನ ಕಬ್ಬಾಗಿದೆ, ಇದರೊಳಗೆ ವಿರೋಧಾಭಾಸವನ್ನು ಸೇರಿಸ್ಬಿಟ್ಟಿದ್ದಾರೆ ಆಚಾರ್ಯ. ಉಜ್ಜಿತ ಪರಮಾನಂದಂ ಬಿಡಿಸಬಾರ್ದು, ಉಜ್ಜಿತ ಪರಮಾನಂ ದಂಪತ್ಯಾದಿ ಆಧ್ಯಾತ್ಯಾಶ್ರಮೈ ಸದೈವ ಪರಮಾನಂದಂ. ಉಜ್ಜಿತ ಪರಮಾನಂ, ಪರಮಾತ್ಮರು ಯಾವುದೇ ವಿಧವಾದ ಮಾನ ಅನ್ನೋದು ಈ ಸರ್ವಥಾ ಇಲ್ಲಾದ್ರಿಂದಾಗಿನೇ ಅವನನ್ನು ಆಧಾರ ಅವನ ಸದಾಕಾಲ ಆಶ್ರಯಿಸೋಣ. ಮತ್ತು ಇನ್ನೆಂಥವನಾಗಿದ್ದಾನೆ ಪರಮಾತ್ಮ ಅಂದರೆ ದಂಪತ್ಯಾದ್ಯಾಶ್ರಮೈ, ದಂಪತಿ ಮೊದಲಾದ ಆಶ್ರಮಗಳಿಂದ. ದಂಪತ್ಯಾದ್ಯ ಆಶ್ರಮ, ದಂಪತ್ಯಾದ್ಯ ಅಂದ್ರೇನು? ಗೃಹಸ್ಥಾಶ್ರಮ. ದಂಪತ್ಯಾದ್ಯ ಗೃಹಸ್ಥಾದ್ಯ, ಅದಕ್ಕೆ ಮೊದಲೇದು ಯಾವುದು? ದಂಪತ್ಯಾದ್ಯ ಆದ್ಯಾಶ್ರಮ ಗೃಹಸ್ಥಾದಿ ಆಶ್ರಮಗಳಿಗೆ ಮೊದಲ ಆಶ್ರಮ ಯಾವುದು? ಬ್ರಹ್ಮಚರ್ಯ ಆಶ್ರಮ. ಗೊತ್ತಾಯ್ತಾ? ಬ್ರಹ್ಮಚರ್ಯ ಆಶ್ರಮದಿಂದ, ಅಂದರೆ ಬ್ರಹ್ಮಚರ್ಯಾದಿ ಧರ್ಮಗಳಿಂದ ನಿರ್ಮಾಣ ಮೋಹಾ, ಚಿತಸಂಗ ದೋಷಾ, ಅಧ್ಯಾತ್ಮ ನಿತ್ಯಾ, ನಿವೃತ್ತ ಕಾಮಾ, ಆ ರೀತಿ ಭಗವದ್ಗೀತೆಯಲ್ಲಿ ಬಂತು. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಆ ದೃಷ್ಟಿಯಿಂದ ಬ್ರಹ್ಮಚರ್ಯ ಮೊದಲಾದ ಆಶ್ರಮಗಳಿಂದ, ಆಶ್ರಮಗಳಿಂದ ಅಂದೇನರ್ಥ? ಆಶ್ರಮ ಉಚಿತ ಕರ್ಮಾನಗಳಿಂದ ಯಾರು ದೇವತೆಗಳನ್ನು ಅಂಥ ಆಶ್ರಯಗಳಿಂದ ಏನು ಮಾಡಬೇಕು ನಾವು? ಪರಮಾತ್ಮನನ್ನು ಸದೈವ ಪರಮಾನಂದಂ ಪ್ರತಿ ಧ್ಯಾಯೆ. ನನಗೆ ಪರಮಾನಂದನ ಮೋಕ್ಷ, ಮೋಕ್ಷ ಆಗಬೇಕು ಅಂತಿದ್ದರೆ, ಗೊತ್ತಾಯ್ತಾ, ಮೋಕ್ಷ ಆಗಬೇಕು ಅಂತ ಇದ್ದರೆ ಪರಮಾತ್ಮನ ಧ್ಯಾನ ಮಾಡು, ಬೇರೆ ದಾರಿ ಇಲ್ಲ. ಹೇಗೆ ಧ್ಯಾನ ಮಾಡಬೇಕು? ಬ್ರಹ್ಮಚಾರ್ಯ ಆಶ್ರಮಗಳಲ್ಲಿದ್ದು ಆಶ್ರಮೋಚಿತ ಕರ್ಮಗಳನ್ನು ಮಾಡಿಕೊಂಡಿದ್ದು ಕೃಷ್ಣಾರ್ಪಣ ಬುದ್ಧಿಯಿಂದ ಇದ್ದು ಹೊಂದಬೇಕು. ನಾವ್ಯಾಕೆ ಆತನ ಆಶ್ರಯಿಸಬೇಕು ಅಂದರೆ, ನಿತ್ಯಾನಂದಳಾದ ಮಹಾಲಕ್ಷ್ಮಿನೇ ಆಶ್ರಯಿಸಿರಬೇಕಾದ್ರೆ ನಾವ್ಯಾಕೆ ಆಶ್ರಯಿಸಬೇಕು? ಏನರ್ಥ ಅದಕ್ಕೆ? ಅದಕ್ಕೆ ಆಶ್ರಯಿಸಬೇಕು ಅಂತ ಹೇಳಿ ಸುಮ್ಮನೆ ಡೈರೆಕ್ಟ್ ಆಶ್ರಯಿಸಿಬಿಟ್ರೆ ಇಲ್ಲ, ಬ್ರಹ್ಮ ಆಶ್ರಮ ಧರ್ಮ ಪಾಲನೆ ಮಾಡಬೇಕು, ಉಪಲಕ್ಷಣೆಯ ವರ್ಣಧರ್ಮವನ್ನು ಪಾಲನೆ ಮಾಡಬೇಕು. ಅವನ್ನ ಯಾಕೆ ಆಶ್ರಯಿಸಬೇಕು ಅಂದರೆ ಪರಮಾನಂದ ಅವನು, ನಮಗೇನು ಬೇಕು? ಪರಮಾನಂದ. ಸೊ ಯಾರಲ್ಲಿ ಅದಿದೆ? ದೇವರೊಳಗೆ. ದೇವರು ಯಾರನ್ನು ಆಶ್ರಯಿಸಬೇಕು? ದೇವರನ್ನು. ಬೇರೆಯವ್ರನ್ನ ಆಶ್ರಯಿಸಿದರೆ ಅವರಲ್ಲಿ ಇಲ್ಲ, ಅದು ಅವ್ರು ಕೂಡ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಧ್ಯಾಯೇತ್ ಪರಮಾನಂದಂ ಯನ್ಮಾತಾಪತಿ ಅಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಅಲ್ಲಿಗೆ ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡ್ತಾ ಒಂದು ದಿವಸ ನೋಡ್ತಾ. ಇದೇ ಮಂಗಳಾಚರಣೆ, ಮತ್ತೆ ಮಂಗಳಾಚರಣೆ, ದೇವ್ರ ಹೆಸರು ಹೇಳಿದರೆ ಮಂಗಳಾಚರಣೆ ಇದ್ದಾಗ. ಇನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದು ಮಂಗಳಾಚರಣೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ.